ಮಾಂಸಾಹಾರ. ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಮನುಷ್ಯಾನಾಂ ಸಹಸ್ರೇಷು ಕಶ್ಚಿದ್ ಯತತಿ ಸಿದ್ಧಯೇ ಯತತಾಮಪಿ ಸಿದ್ಧಾನಂ ಕಶ್ಚಿನ್ ಮಾಂ ವೇತಿ ತತ್ವತಃ. ಸಾವಿರಾರು ಜನರಲ್ಲಿ ಒಬ್ಬನು ಪರಿಪೂರ್ಣತೆಗಾಗಿ ಪ್ರಯತ್ನಿಸಬಹುದು. ಪರಿಪೂರ್ಣತೆಯನ್ನು ಸಾಧಿಸಿರುವವರಲ್ಲಿ ಒಬ್ಬನು ನನ್ನನ್ನು ನಿಜವಾಗಿ ಅರ್ಥ ಮಾಡಿಕೊಂಡಿದ್ದಾನೆ ಎಂದು ಹೇಳುವುದು ತುಂಬ ಕಷ್ಟ. ಮನುಷ್ಯರಲ್ಲಿ ಬೇರೆ ಬೇರೆ ಮಟ್ಟಗಳಿವೆ, ಲೆವೆಲ್ಸ್, ಡಿಫರೆಂಟ್ ಲೆವೆಲ್ಸ್ಗಳಿವೆ. ಆತ್ಮವೆಂದರೇನೋ, ದೇಹವೆಂದರೇನೋ, ಪರಮ ಸತ್ಯವೆಂದರೇನೋ, ಇವೆಲ್ಲವನ್ನು ತಿಳಿದುಕೊಳ್ಳಲು ಸಾವಿರಾರು ಜನರಲ್ಲಿ ಒಬ್ಬನಿಗೆ ಆಸಕ್ತಿ ಇರಬಹುದು. ಎಲ್ಲರಿಗೂ ಆಸಕ್ತಿ ಇರುವುದಿಲ್ಲ. ನಿದ್ರಾಹಾರ ಭಯ ಮೈಥುನದಲ್ಲಿ ಸಹಜವಾಗಿ ಜನರು ಮುಳುಗಿ ಹೋಗಿದ್ದಾರೆ. ಈ ನಾಲ್ಕು ಚಟುವಟಿಕೆಗಳಿಗಾಗಿಯೇ ಜೀವಿಸುತ್ತಿರುತ್ತಾರೆ ಜನರು. ಸಾಮಾನ್ಯವಾಗಿ ದಿವ್ಯಜ್ಞಾನದಲ್ಲಿ ಯಾರಿಗೂ ಅಷ್ಟೊಂದು ಆಸಕ್ತಿ ಇರುವುದಿಲ್ಲ, ಅಂದರೆ ಇಂಟ್ರೆಸ್ಟ್ ಇರುವುದಿಲ್ಲ. ಭಗವದ್ಗೀತೆಯಲ್ಲಿ ಒಟ್ಟು 18 ಅಧ್ಯಾಯಗಳಿವೆ. ಮೊದಲು 6 ಅಧ್ಯಾಯಗಳನ್ನು ಆಧ್ಯಾತ್ಮಿಕ ವಿಷಯಗಳಲ್ಲಿ ತುಂಬ ಆಸಕ್ತಿ ಇರುವವರಿಗಾಗಿ ಹೇಳಿದೆ. ದಿವ್ಯಜ್ಞಾನ, ಜೀವಾತ್ಮ, ಪರಮಾತ್ಮ, ಜ್ಞಾನಯೋಗ ಹಾಗೂ ಧ್ಯಾನಯೋಗಗಳ ಮೂಲಕ ಸಾಕ್ಷಾತ್ಕಾರದ ಪ್ರಕ್ರಿಯೆ ಹಾಗೂ ಆತ್ಮವನ್ನು ಜಡವಸ್ತುವಿನಿಂದ ಬೇರೆಯಾಗಿ ಹೇಳಿಕೊಡುವುದು, ಇದೇ ಆ ವಿಶಿಷ್ಟವಾದ ದಿವ್ಯಜ್ಞಾನವಾಗಿದೆ. ಕೃಷ್ಣ ಪ್ರಜ್ಞೆ ಇರುವವರು ಮಾತ್ರ ಕೃಷ್ಣನನ್ನು ಅರಿಯಬಲ್ಲರು, ತಿಳಿಯಬಲ್ಲರು. ಕೃಷ್ಣನನ್ನು ಎಲ್ಲರೂ ಅರಿಯಲು ತಿಳಿಯಲು ಸಾಧ್ಯವಿಲ್ಲ. ಯಾರು ಕೃಷ್ಣ ಭಕ್ತಿಯನ್ನು ಆಚರಿಸುತ್ತಾರೋ, ಯಾರು ಕೃಷ್ಣ ಪ್ರಜ್ಞೆಯಲ್ಲಿರುತ್ತಾರೋ, ಅವರು ಮಾತ್ರ ಕೃಷ್ಣನನ್ನು ತಿಳಿಯಲು ಸಾಧ್ಯ. ಎಲ್ಲರಿಗೂ ಇದು ಸಾಧ್ಯವಿಲ್ಲ. ಇದನ್ನು ಶ್ರೀಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳುತ್ತಾನೆ. ಭಕ್ತ್ಯಾ ಮಾಂ ಅಭಿಜಾನಾತಿ ಯಾವಾನ್ ಯಶ್ಚಾಸ್ಮಿ ತತ್ವತಃ ತಥೋ ಮಾಂ ತತ್ವತೋ ಜ್ಞಾತ್ವ ವಿಶತೆ ತದನಂತರಂ. ಭಕ್ತ್ಯಾ ಮಾಂ ಅಭಿಜಾನಾತಿ, ಭಕ್ತಿ ಸೇವೆಯಲ್ಲಿ ಮಾತ್ರ ದೇವೋತ್ತಮ ಪರಮ ಪುರುಷನಾದ ನನ್ನನ್ನು ನಾನಿರುವಂತೆ ಮನುಷ್ಯನು ಅರ್ಥ ಮಾಡಿಕೊಳ್ಳಬಲ್ಲ. ಇಂತಹ ಭಕ್ತಿಯಿಂದ ಮನುಷ್ಯನು ನನ್ನ ಪೂರ್ಣ ಪ್ರಜ್ಞೆಯನ್ನು ಪಡೆದಾಗ ನನ್ನ ಭಗವದ್ಧಾಮವನ್ನು ಪ್ರವೇಶಿಸಬಲ್ಲ. ಈ ರೀತಿಯಲ್ಲಿ ಹೇಳುತ್ತಾನೆ ಶ್ರೀಕೃಷ್ಣನು. ದೇವೋತ್ತಮ ಪರಮ ಪುರುಷನಾದ ಕೃಷ್ಣನನ್ನು ಮತ್ತೆ ಅವನ ಅವತಾರಗಳನ್ನು, ಅಂಶಗಳನ್ನು ಊಹಾತ್ಮಕ ಚಿಂತನೆಗಳಿಂದ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಊಹಾತ್ಮಕ ಚಿಂತನೆಗಳೆಂದರೆ ಏನು? ನನಗೆ ತೋರಿದಂತೆ ನಾನು ಯೋಚಿಸುವುದು, ನನ್ನ ಮನಸ್ಸಿಗೆ ಬಂದಂತೆ ನಾನು ಆಧ್ಯಾತ್ಮಿಕ ವಿಷಯಗಳನ್ನು ಚಿಂತಿಸುವುದು. ನಾನೇ ದೇವರು, ಪ್ರಕೃತಿಯೇ ದೇವರು, ದೇವರಿಲ್ಲ, ಕೃಷ್ಣ ಹೀಗೆ, ಭಗವಂತ ಹಾಗೆ ಎಂದು ಮನಸ್ಸಿಗೆ ತೋರಿದಂತೆ ಸ್ವಯಂ ಚಿಂತಿಸುವುದು. ಭಗವಂತನನ್ನು ಈ ರೀತಿಯಲ್ಲಿ ಊಹಾತ್ಮಕವಾಗಿ ಚಿಂತಿಸಬಾರದು. ಈ ರೀತಿಯಲ್ಲಿ ಚಿಂತಿಸಿದರೆ ಏನೂ ಅರ್ಥವಾಗುವುದಿಲ್ಲ. ಭಗವಂತನನ್ನು ನಮ್ಮ ಇಂದ್ರಿಯಗಳಿಂದ ಅರಿಯಲು ಸಾಧ್ಯವಿಲ್ಲ. ಆದ್ದರಿಂದಲೇ ಅವನಿಗೆ ಅಧೋಕ್ಷಜ ಎಂದು ಹೆಸರು. ಆದ್ದರಿಂದ ಕೃಷ್ಣನನ್ನು ಅರಿಯುವ ವಿಧಾನವನ್ನು ಕೃಷ್ಣನೇ ಹೇಳಿದ್ದಾನೆ. ಭಕ್ತ್ಯಾ ಮಾಂ ಅಭಿಜಾನಾತಿ, ಭಕ್ತಿಯಿಂದಲೇ ಅವನನ್ನು ನಾವು ಅರಿಯಬಹುದು. ನಾವು ದೊಡ್ಡ ಸ್ಕಾಲರ್ ಅಥವಾ ಪಂಡಿತರಾಗಿರಬೇಕಾಗಿಲ್ಲ. ಕೃಷ್ಣನನ್ನು ತಿಳಿಯಲು ಧನವಂತನಾಗಿರಬೇಕಾಗಿಲ್ಲ. ಏನೂ ಗೊತ್ತಿಲ್ಲದೆ ಇರುವಂತಹ ಪೆದ್ದನು ಕೂಡ, ಮೂರ್ಖನು ಕೂಡ ಈ ಕೃಷ್ಣ ಪ್ರಜ್ಞೆಯ ಆಶ್ರಯವನ್ನು ಸುಲಭವಾಗಿ ಪಡೆದರೆ ಕೃಷ್ಣನನ್ನು ಅರಿಯಬಹುದು. ಶ್ರೀಲ ಪ್ರಭುಪಾದರು ಈ ಸಂದರ್ಭದಲ್ಲಿ ಒಂದು ಸುಂದರವಾದ ಚರಿತ್ರೆಯನ್ನು ಹೇಳುತ್ತಾರೆ. ಪ್ರಯಾಗದಲ್ಲಿ, ಅಲಹಾಬಾದಿನಲ್ಲಿ ಒಬ್ಬ ಬೇಟೆಗಾರನಿರುತ್ತಾನೆ, ಹಂಟರ್, ಬೇಟೆಯಾಡುವವನೊಬ್ಬನು ಇರುತ್ತಾನೆ. ಈ ಬೇಟೆಗಾರನು ಕಾಡಿನಲ್ಲಿ ಜೀವರಾಶಿಗಳನ್ನು ಸಂಪೂರ್ಣವಾಗಿ ಸಾಯಿಸದೆ ಅರ್ಧ ಪ್ರಾಣವು ಹೋಗುವಂತೆ ಸಾಯಿಸುತ್ತಾನೆ, ಪೂರ್ತಿ ಸಾಯಿಸುವುದಿಲ್ಲ. ಆಗ ಕಾಡಿನ ಜೀವಿಗಳು ಪ್ರಾಣ ಸಂಕಟದಿಂದ, ನೋವಿನಿಂದ ತುಂಬಾ ಒದ್ದಾಡುತ್ತವೆ. ಅವುಗಳು ನರಳುತ್ತಿರುವುದನ್ನು ಕಂಡರೆ ಆ ಬೇಟೆಗಾರನಿಗೆ ತುಂಬಾ ಸಂತೋಷ, ಆನಂದ. ಈ ರೀತಿಯಲ್ಲಿ ಅವನು ಮಾಡುತ್ತಿರಬೇಕಾದರೆ ನಾರದ ಮುನಿಗಳು ಒಂದು ಬಾರಿ ಆ ಕಾಡಿನ ಮಾರ್ಗದಲ್ಲಿ ಹೋಗುತ್ತಾರೆ. ಆಗ ಅರ್ಧ ಪ್ರಾಣದಲ್ಲಿರುವಂತಹ ಜೀವಿಗಳನ್ನು ನಾರದ ಮುನಿಗಳು ನೋಡಿ ತುಂಬಾ ದುಃಖ ಪಡುತ್ತಾರೆ. ಈ ಪಾಪ ಕಾರ್ಯವನ್ನು ಯಾರು ಮಾಡುತ್ತಿದ್ದಾರೆ ಎಂದು ನಾರದ ಮುನಿಗಳು ಹುಡುಕುತ್ತಾ ಮುಂದೆ ಹೋಗುತ್ತಾರೆ. ಆಗ ಮೃಗಾರಿಯು ಒಂದು ಜಂತುವನ್ನು ಸಾಯಿಸಲು ಸಿದ್ಧನಾಗಿರುತ್ತಾನೆ, ಬಚ್ಚಿಟ್ಟುಕೊಂಡು ಬೇಟೆಯಾಡಲು ಸಿದ್ಧನಾಗಿರುತ್ತಾನೆ. ಆಗ ನಾರದ ಮುನಿಗಳು ಮೃಗಾರಿಯನ್ನು ನೋಡುತ್ತಾರೆ. ಆಗ ಅವನ ಬಳಿ ಹೋಗುತ್ತಾರೆ. ಆಗ ಮೃಗಾರಿಯು ಹೇಳುತ್ತಾನೆ, ನೋಡಿ ನನ್ನನ್ನು ನೀವು ದಯವಿಟ್ಟು ತೊಂದರೆ ಮಾಡಬೇಡಿ. ನಿಮಗೆ ಜಿಂಕೆಯ ಚರ್ಮ ಬೇಕೆಂದರೆ ನಾನು ಖಂಡಿತವಾಗಿಯೂ ಕೊಡುತ್ತೇನೆ. ಈಗ ಸದ್ಯಕ್ಕೆ ನನ್ನನ್ನು ಬಿಟ್ಟು ಬಿಡಿ. ಆಗ ನಾರದ ಮುನಿಗಳು ಹೇಳುತ್ತಾರೆ, ನೋಡಪ್ಪ, ನಾನು ಜಿಂಕೆ ಚರ್ಮವನ್ನು ಕೇಳಲು ಇಲ್ಲಿಗೆ ಬಂದಿಲ್ಲ, ನಿನ್ನ ಬಳಿ ಒಂದು ಪ್ರಶ್ನೆಯನ್ನು ಕೇಳಲು ಬಂದಿದ್ದೇನೆ. ಏಕೆ ನೀನು ಜಂತುಗಳನ್ನು ಪೂರ್ತಿ ಸಾಯಿಸದೆ ಬರೀ ಅರ್ಧ ಪ್ರಾಣವನ್ನು ಮಾತ್ರ ತೆಗೆಯುತ್ತಿದ್ದೀಯಾ? ಆಗ ಮೃಗಾರಿ ಕೇಳುತ್ತಾನೆ, ಮುನಿಗಳೇ, ಪೂರ್ತಿ ಸಾಯಿಸಿದರೆ ಏನೋ, ಅರ್ಧ ಸಾಯಿಸಿದರೆ ಏನೋ, ಏನು ವ್ಯತ್ಯಾಸ? ಈ ರೀತಿಯಲ್ಲಿ ಅಜ್ಞಾನದಲ್ಲಿ ಪ್ರಶ್ನಿಸುತ್ತಾನೆ. ಚಿಕ್ಕ ವಯಸ್ಸಿನ ಮಕ್ಕಳು ಎಷ್ಟೊಂದು ಮಂದಿ ಇದೇ ರೀತಿಯಲ್ಲಿ ಅಜ್ಞಾನದಲ್ಲಿ ಕ್ರಿಮಿಕೀಟಗಳನ್ನು ಸಾಯಿಸುವುದರಲ್ಲಿ ಆನಂದವನ್ನು ಪಡೆಯುತ್ತಾರೆ. ಇದನ್ನು ನನ್ನ ಕಣ್ಣಾರೆ ನಾನು ಕಂಡಿದ್ದೇನೆ. ಆದರೆ ಇದು ತುಂಬಾ ಪಾಪ. ಇದು ಒಂದು ಪಾಪದ ಕಾರ್ಯವೆಂದು ತಂದೆ ತಾಯಿಯಂದಿರೇ ಹೇಳಿಕೊಡಬೇಕು ಮಕ್ಕಳಿಗೆ. ಹೇಗೆ ಮೃಗಾರಿಗೆ ಅರ್ಧ ಸಾಯಿಸಿದರೆ ಏನು, ಪೂರ್ತಿ ಸಾಯಿಸಿದರೆ ಏನು ಎಂದು ಅಜ್ಞಾನದಲ್ಲಿ ಇದ್ದನೋ, ಮಕ್ಕಳು ಕೂಡ ಅಜ್ಞಾನದಲ್ಲಿ ಜೀವಿಗಳನ್ನು ಕೊಂದು ಆನಂದ ಪಡುತ್ತಾರೆ. ಜೀವಿಗಳನ್ನು ಎಷ್ಟೊಂದು ಬಾರಿ ತಕ್ಷಣವೇ ಕೊಲ್ಲುವುದಿಲ್ಲ ಮಕ್ಕಳು. ಪಾಪ, ಜೀವರಾಶಿಗಳ ಕಾಲನ್ನು ಕತ್ತರಿಸುವುದು, ಕಲ್ಲು ಅಥವಾ ಒಂದು ವಸ್ತುವನ್ನು ತೆಗೆದು ಚಚ್ಚುವುದು, ದೇಹವನ್ನು ಕುಯ್ಯುವುದು, ಈ ರೀತಿಯಲ್ಲಿ ವಿಧ ವಿಧವಾಗಿ ಹಿಂಸೆಗಳನ್ನು ಕೊಟ್ಟು ಕೊನೆಯದಾಗಿ ಸಾಯಿಸುತ್ತಾರೆ ಪಾಪ. ಆದರೆ ಇದು ತುಂಬಾ ಪಾಪದ ಕಾರ್ಯ, ತಪ್ಪು, ತುಂಬಾ ದೊಡ್ಡ ಪಾಪದ ಕಾರ್ಯ. ಇದಕ್ಕೆ ತಂದೆ ತಾಯಿಯಂದಿರೇ ಹೊಣೆ. ಮಕ್ಕಳು ದೊಡ್ಡವರಾಗುವವರೆಗೂ ಅವರು ಮಾಡುವ ಪಾಪಗಳಿಗೆ ತಂದೆ ತಾಯಿಯಂದಿರೇ ಕಾರಕರು. ಅವರೇ ಅವರ ಮಕ್ಕಳ ಪಾಪಗಳಿಗೆ ಶಿಕ್ಷೆಗಳನ್ನು ಅನುಭವಿಸಬೇಕು, ಇದು ನಿಯಮ. ಮಕ್ಕಳನ್ನು ಸಾಕುವ ವಿಧಾನವು ಕೃಷ್ಣ ಪ್ರಜ್ಞೆಯಲ್ಲಿ ಇರಬೇಕು. ಸುಮ್ಮನೆ ಹೆತ್ತಿದೆ, ಕೇಳಿದ್ದನ್ನು ಕೊಡಿಸಿದೆ, ಭೌತಿಕ ಪ್ರಪಂಚದ ಕಲೆಗಳನ್ನು ವಿದ್ಯಾಭ್ಯಾಸವನ್ನು ನೀಡಿದೆ, ಆಸ್ತಿ ಸೇರಿಸಿದೆ, ಮದುವೆ ಮಾಡಿದೆ, ಮೊಮ್ಮಕ್ಕಳ ಜೊತೆ ಆಡಿದೆ, ಮರಣಿಸಿದೆ. ಇಷ್ಟೇ ಜೀವನ, ನಾಯಿ ಬೆಕ್ಕುಗಳ ಜೀವನ. ನಿದ್ದೆ ಮಾಡುವುದು, ಪೋಷಿಸುವುದು, ಸಾಕುವುದು, ಕಾಮಿಸುವುದು, ಸಾಯುವುದು, ನಾಯಿ ಬೆಕ್ಕುಗಳ ಜೀವನ. ಎಲ್ಲ ಜೀವರಾಶಿಗಳ ಚಟುವಟಿಕೆಗಳ ಜೀವನ. ಬರೀ ಇಷ್ಟು ಮಾಡಿದರೆ ಸಾಲದು. ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಯಾವುದು ಕರ್ಮ, ಯಾವುದು ವಿಕರ್ಮ, ಯಾವುದು ಅಕರ್ಮ ಎಂದು ಚೆನ್ನಾಗಿ ತಿಳಿದುಕೊಂಡು ಪ್ರತಿಯೊಂದು ಕಾರ್ಯವನ್ನು ಮಾಡಬೇಕು. ತಂದೆ ತಾಯಂದರಿಗೆ ಇವುಗಳು ಇಂದಿನ ಕಾಲದಲ್ಲಿ ಗೊತ್ತಿಲ್ಲ. ಇನ್ನು ಮಕ್ಕಳಿಗೆ ಅವರು ಹೇಗೆ ಅಹಿಂಸೆಯನ್ನು ಬೋಧಿಸುತ್ತಾರೆ? ಗಲ್ಲಿ ಗಲ್ಲಿಗೂ ಕಬಾಬ್ ಕಾರ್ನರ್, ಚಿಕನ್ ಸೆಂಟರ್, ಮೀಟ್ ಸ್ಟಾಲ್ ಈ ರೀತಿಯಲ್ಲಿ ತುಂಬಿ ಹೋಗುತ್ತಿವೆ. ಏಕೆ ಜಾಸ್ತಿ ಆಗುತ್ತಿವೆ? ತಿನ್ನುವವರು ಜಾಸ್ತಿ ಆಗುತ್ತಿರುವುದರಿಂದ ಮಾರಾಟ ಮಾಡುವವರು ಜಾಸ್ತಿ ಆಗುತ್ತಲೇ ಇದ್ದಾರೆ. ಇನ್ನು ಮಕ್ಕಳಿಗೆ ಅಹಿಂಸೆಯನ್ನು ಹೇಳಿಕೊಡಲು ಹೇಗೆ ಸಾಧ್ಯ? ನಾನೇ ನೀಚನು, ನಾನು ಪ್ರಾಣಿಗಳನ್ನು ಕೊಂದು ಹಿಂಸಾಚಾರಣೆಯನ್ನು ಮಾಡುತ್ತಿದ್ದೇನೆ. ನನ್ನ ನಾಲಿಗೆ ರುಚಿಗಾಗಿ, ಇಂದ್ರಿಯ ತೃಪ್ತಿಗಾಗಿ ಮಾಂಸವನ್ನು ತಿನ್ನುತ್ತಿದ್ದೇನೆ. ಇನ್ನು ಹೇಗೆ ನಾನು ನನ್ನ ಮಕ್ಕಳಿಗೆ ಜೀವಿಗಳ ಹಿಂಸೆ ಮಾಡಬೇಡ ಎಂದು ಹೇಳಲು ಸಾಧ್ಯ? ಇದನ್ನು ನಾವು ಚೆನ್ನಾಗಿ ಯೋಚಿಸಬೇಕು. ಬೇರೆ ಜೀವರಾಶಿಗಳಿಗೆ ಕಠೋರವಾಗಿ ನಾನು ವರ್ತಿಸಿದಾಗ ಹೇಗೆ ನನ್ನ ಮಕ್ಕಳಿಗೆ ಮಾತ್ರ ಬುದ್ಧಿ ನೀತಿ ಉಪದೇಶಗಳನ್ನು ಮಾಡಬಹುದು? ಇದನ್ನು ನಾವು ಯೋಚಿಸಬೇಕು. ಕ್ರಿಮಿ ಕೀಟಗಳನ್ನು, ಜಂತು ಜೀವರಾಶಿಗಳನ್ನು ಸಾಯಿಸುವವರನ್ನು ಸತ್ತ ನಂತರ ಅತಿ ಭಯಂಕರವಾಗಿ ಹಿಂಸೆಗಳನ್ನು ಕೊಡುತ್ತಾರೆ ಯಮದೂತರು. ನರಕ ಲೋಕಗಳಿಗೆ ಕರೆದುಕೊಂಡು ಹೋಗಿ ತುಂಬಾ ತೀವ್ರವಾಗಿ ಹಿಂಸಿಸುತ್ತಾರೆ. ಕುಂಭಿಪಾಕ ಎಂಬ ಒಂದು ನರಕ ಲೋಕವಿದೆ. ಕ್ರೂರ ಜನರು ತಮ್ಮ ನಾಲಿಗೆಯ ತೃಪ್ತಿಗೋಸ್ಕರ ಮೂಕ ಪ್ರಾಣಿಗಳನ್ನು ಪಕ್ಷಿಗಳನ್ನು ಸಾಯಿಸಿ ತಿನ್ನುತ್ತಾರೆ. ಅಂತಹ ಮಾಂಸಹಾರಿ ಜನರನ್ನು ಮರುಜನ್ಮದಲ್ಲಿ ಯಮದೂತರು ಕುಂಭಿಪಾಕ ಎಂಬ ನರಕಲೋಕದಲ್ಲಿ ಹಾಕುತ್ತಾರೆ. ಆ ನರಕಲೋಕದಲ್ಲಿ ಬೇರೆ ಜೀವರಾಶಿಗಳನ್ನು ಕೊಂದು ತಿಂದ ಪಾಪಿಸ್ಟರನ್ನು ತುಂಬಾ ಬಿಸಿಯಾಗಿ ಕುದಿಯುತ್ತಿರುವ ಎಣ್ಣೆಯಲ್ಲಿ ಹಾಕಿ ತೀವ್ರವಾಗಿ ಹಿಂಸಿಸುತ್ತಾರೆ. ಅಂಧಕೂಪ ಎಂದು ಮತ್ತೊಂದು ನರಕಲೋಕವಿದೆ. ಭಗವಂತನ ಸೃಷ್ಟಿಯ ಪ್ರಕಾರ ಕೆಳವರ್ಗದ ಜೀವರಾಶಿಗಳಾದ ತಿಗಣೆಗಳು, ಸೊಳ್ಳೆಗಳು ಹಾಗೂ ಇತ್ಯಾದಿ ಕ್ರಿಮಿಕೀಟಗಳು ಮನುಷ್ಯರಿಂದ ಹಾಗೂ ಬೇರೆ ಪ್ರಾಣಿಗಳಿಂದ ರಕ್ತವನ್ನು ಹೀರುತ್ತವೆ. ಹೀಗೆ ಮಾಡಿದರೆ ಬೇರೆ ಜೀವರಾಶಿಗಳಿಗೆ ನೋವಾಗುತ್ತದೆ ಎಂದು ಜ್ಞಾನವಿರುವುದಿಲ್ಲ ಕೆಳವರ್ಗದ ಕ್ರಿಮಿಕೀಟಗಳಿಗೆ. ಅವುಗಳು ಪಾಪಗಳನ್ನು ಅರಿಯಲಾರೆವು. ಆದರೆ ಮನುಷ್ಯನು ಮೊದಲನೆಯ ದರ್ಜದವನು, ಪ್ರಜ್ಞೆಯಲ್ಲಿ ಮುಂದುವರೆದವನು. ಅವುಗಳನ್ನು ಸಾಯಿಸಿದಾಗ ಅವುಗಳಿಗೆ ಎಷ್ಟು ನೋವಾಗುತ್ತದೆ ಎಂದು ಮನುಷ್ಯನಿಗೆ ಚೆನ್ನಾಗಿ ಗೊತ್ತು, ಯೋಚಿಸುವ ಶಕ್ತಿ ಉಂಟು. ಆದ್ದರಿಂದ ಜ್ಞಾನವಿರುವ ಮನುಷ್ಯನು ಅಷ್ಟೊಂದು ಮುಖ್ಯವಲ್ಲದ ಕ್ರಿಮಿಕೀಟಗಳನ್ನು ಹಿಂಸಿಸಿದರೆ ಅಥವಾ ಸಾಯಿಸಿದರೆ ಖಂಡಿತವಾಗಿಯೂ ಪಾಪ ಮಾಡಿದಂತೆ. ಇಂತಹ ಪಾಪಿಷ್ಟರನ್ನು ಅಂಧಕೂಪ ಎಂಬುವ ನರಕಲೋಕದಲ್ಲಿ ಹಾಕುತ್ತಾರೆ ಯಮದೂತರು. ಅಲ್ಲಿ ಭಯಂಕರವಾದ ಪಕ್ಷಿಗಳು, ಜಂತುಗಳು, ಸರೀಸೃಪಗಳು ಅಂದರೆ ರೆಪ್ಟೈಲ್ಸ್, ಸೊಳ್ಳೆಗಳು, ಹೇಣುಗಳು, ಹುಳುಗಳು, ನೊಣಗಳು ಹಾಗೂ ಇನ್ನೂ ಯಾವ ಜೀವರಾಶಿಗಳನ್ನೆಲ್ಲ ಹಿಂಸಿಸಿದನೋ ಅವುಗಳೆಲ್ಲವೂ ಪಾಪಿಷ್ಟರನ್ನು ಎಲ್ಲ ಕಡೆಯಿಂದ ಆಕ್ರಮಿಸಿ ಭಯಂಕರವಾಗಿ ಕಚ್ಚಿ ಕಚ್ಚಿ ಹಿಂಸಿಸುತ್ತವೆ. ನಿದ್ದೆ ಮಾಡಲು ಕೂಡ ಬಿಡುವುದೇ ಇಲ್ಲ ಅವುಗಳು. ನಮಗೆ ಪ್ರಶ್ನೆ ಬರಬಹುದು, ಏಕೆ ಕೆಳಮಟ್ಟದ ಜೀವರಾಶಿಗಳನ್ನು ಕೊಂದರೆ ಕೂಡ ಅಷ್ಟೊಂದು ಶಿಕ್ಷೆ ನಮಗೆ? ಅವುಗಳೇನು ಮನುಷ್ಯರಷ್ಟು ಮುಖ್ಯವಲ್ಲ, ಆದರೆ ಏಕೆ ನಮಗೆ ಅಷ್ಟೊಂದು ಭಯಂಕರವಾದ ಶಿಕ್ಷೆ? ಇದಕ್ಕೆ ಶ್ರೀಲ ಪ್ರಭುಪಾದರು ವಿವರಿಸಿದ್ದಾರೆ. ಕಾನೂನು ಮನುಷ್ಯನನ್ನು ಕೊಂದರೆ ಮಾತ್ರ ಮರಣದಂಡನೆ, ಹಸು ಹಾಗೂ ಇತರ ಜೀವರಾಶಿಗಳನ್ನು ಕೊಂದರೆ ಯಾವ ತಪ್ಪು ಇಲ್ಲ ಎಂದು ನಿರ್ಧರಿಸಿದೆ. ಆದರೆ ಇದು ಸರಿಯಾದ ನಿಯಮವಲ್ಲ. ತಡೆ ಹಾಕುವುದಿರಲಿ, ಸರ್ಕಾರವು ಸಾವಿರಾರು ಜಂತುಗಳನ್ನು, ಹಸುಗಳನ್ನು ಒಂದೇ ಸಮನೆ ಸಾಯಿಸುವಂತಹ ಕಾರ್ಖಾನೆಗಳಿಗೆ ಅಧಿಕಾರ ಪತ್ರಗಳನ್ನು ನೀಡುತ್ತಿದೆ, ಲೈಸೆನ್ಸ್ ನೀಡುತ್ತಿದೆ. ಇದು ಇಂದಿನ ಕಲಿಯುಗದ ಪರಿಸ್ಥಿತಿ. ಹಾಲು ನೀಡುವ ತಾಯಿಯನ್ನು ಸಾಯಿಸಿ ತಿನ್ನುವುದೇ ಇಂದಿನ ಸಂಸ್ಕಾರ. ನೋಡಿ ಜನರು ಎಷ್ಟು ಪಾಪ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಎಂದು. ಇದು ಈ ಕಾರ್ಯವು ಒಬ್ಬ ಸೌಮ್ಯ ವ್ಯಕ್ತಿಗೆ ಗುಣವಲ್ಲ, ಒಬ್ಬ ಜೆಂಟಲ್ಮ್ಯಾನ್ ಮಾಡುವಂತಹ ಕೆಲಸವೇ ಅಲ್ಲ. ಶಾಸ್ತ್ರಗಳ ಪ್ರಕಾರ 7 ತಾಯಿಯಂದಿರು. 1ನೆಯ ತಾಯಿ ನಿಜವಾದ ತಾಯಿ ಅಂದರೆ ಜನ್ಮವನ್ನು ನೀಡಿದ ತಾಯಿ. 2 ಗುರುಪತ್ನಿ. 3 ಬ್ರಾಹ್ಮಣನ ಹೆಂಡತಿ. 4 ರಾಜಪತ್ನಿ. 5 ಹಸು. 6 ಚಿಕಿತ್ಸಕಿ ಅಂದರೆ ನರ್ಸ್. ಹಾಗೂ 7ನೆಯದಾಗಿ ಭೂಮಿ. ಪ್ರತಿಯೊಬ್ಬರಿಗೂ ಈ 7 ತಾಯಿಯಾಗಿದ್ದಾರೆ. ಶಾಸ್ತ್ರಗಳನ್ನು ಪಕ್ಕವಿಟ್ಟರೂ ಸರಿ, ಒಂದು ಬಾರಿ ಚೆನ್ನಾಗಿ ಯೋಚಿಸಿ ನೋಡಬೇಕು. ನಾವು ಹಸುವಿನಿಂದ ಹಾಲನ್ನು ಪಡೆಯುತ್ತೇವೆ. ತಾಯಿಯ ಸ್ಥಾನವನ್ನು ವಹಿಸಿ ಹಸು ನಮಗೆ ಹಾಲನ್ನು ಕೊಡುತ್ತದೆ, ಆದರೆ ಅದನ್ನು ಸಾಯಿಸಿ ತಿನ್ನುತ್ತೇವೆ. ಇದು ಯಾವ ಸಂಸ್ಕಾರ? ಖಂಡಿತವಾಗಿಯೂ ಇದು ಒಂದು ಮನುಷ್ಯನ ಸಂಸ್ಕಾರವೇ ಅಲ್ಲ. ಹಾಲನ್ನು ಕೊಟ್ಟ ತಾಯಿಯನ್ನು ಸಾಯಿಸಿ ತಿನ್ನುವಂತಹ ಸಂಸ್ಕಾರ ರಾಕ್ಷಸರಿಗಿಂತ ಕೀಳುಮಟ್ಟದ ಸಂಸ್ಕಾರ. ಅಸುರರು ಕೂಡ ತಮ್ಮ ತಾಯಂದಿರನ್ನು ಕೊಲ್ಲುವುದಿಲ್ಲ. ಆದರೆ ಈ ಕಲಿಯುಗದ ಜನರೋ, ಕಲಿಯುಗದ ಸರ್ಕಾರವೋ ಭಯಂಕರವಾದದ್ದು. ಕೃಷ್ಣನು ಹೇಳುತ್ತಾನೆ, ನಾನೇ ಎಲ್ಲ ಜೀವರಾಶಿಗಳ ತಂದೆ. ಭಗವದ್ಗೀತೆಯಲ್ಲಿ ಹೇಳುತ್ತಾನೆ, ಸರ್ವಯೋನಿಷು ಕೌಂತೇಯ ಮೂರ್ತಯ ಸಂಭವಂತಿಯಾಹ ತಾಸಾಂ ಬ್ರಹ್ಮ ಮಹದ್ಯೋನಿರ್ ಅಂಬೀಜ ಪ್ರದಃ ಪಿತ. ನಾನೇ ಎಲ್ಲ ಪ್ರಾಣಿಗಳಿಗೆ, ಜೀವರಾಶಿಗಳಿಗೆ, ಬೀಜವನ್ನು ನೀಡುವ ತಂದೆ, ಅಹಂ ಬೀಜ ಪ್ರದಃ ಪಿತ. ಆದ್ದರಿಂದ ನಾವು ಇತರ ಜೀವರಾಶಿಗಳನ್ನು ಹಿಂಸಿಸಬಾರದು. ಎಲ್ಲ ಜೀವರಾಶಿಗಳ ತಂದೆ ಒಬ್ಬನೇ, ಭಗವಂತನು, ಶ್ರೀಕೃಷ್ಣನು. ಏಕೆ ನಾವು ಕೆಲಮಟ್ಟದ ಜೀವರಾಶಿಗಳನ್ನು ಸಾಯಿಸಬಾರದು ಎಂದು ನಾವು ಆಗಲೇ ಯೋಚಿಸಿದ ಪ್ರಶ್ನೆಗೆ ಇಲ್ಲಿ ಈ ಶ್ಲೋಕದಲ್ಲಿ ನಮಗೆ ಉತ್ತರ ಸಿಗುತ್ತಿದೆ. ಈಗ ಒಬ್ಬ ತಂದೆಗೆ 10 ಜನ ಮಕ್ಕಳಿರುತ್ತಾರೆ. 10ರಲ್ಲಿ 3 ಮಕ್ಕಳು ದಡ್ಡರಾಗಿರುತ್ತಾರೆ, ಮೂರ್ಖರಾಗಿರುತ್ತಾರೆ. ಈಗ ಇನ್ನು 7 ಮಂದಿ ಮಕ್ಕಳು, ಆ 3 ಮಕ್ಕಳನ್ನು ಸಾಯಿಸುತ್ತೇನೆ ಎಂದರೆ ತಂದೆ ಸುಮ್ಮನೆ ಇರುತ್ತಾನೆಯೇ? ಖಂಡಿತವಾಗಿಯೂ ಇಲ್ಲ. ಇದೇ ರೀತಿಯಲ್ಲಿ ದೇವೋತ್ತಮ ಪರಮ ಪುರುಷನು ಎಲ್ಲ ಜೀವರಾಶಿಗಳ ತಂದೆಯಾದುದರಿಂದ ಯಾವ ಜೀವರಾಶಿಯನ್ನೇ ಆಗಲಿ ನಾವು ಕೊಂದರೆ ಸುಮ್ಮನೆ ಇರುವುದಿಲ್ಲ. ಇದು ವಾಸ್ತವತೆ, ಫ್ಯಾಕ್ಟ್. ಮತ್ತೆ ಇನ್ನು ಕೆಲವರು ಮೊಟ್ಟೆಯನ್ನು ತಿಂದರೆ ಏನು ತಪ್ಪಿಲ್ಲ ಎಂದು ವಾದ ಮಾಡುತ್ತಾರೆ. ಇದು ಕೂಡ ಒಂದು ಮೂರ್ಖತನ. ನಾಲಿಗೆಯನ್ನು ನಿಯಂತ್ರಣದಲ್ಲಿಡಲು ನನಗೆ ಸಾಧ್ಯವಿಲ್ಲ, ಆದ್ದರಿಂದ ನಾನು ಮೊಟ್ಟೆಯಿಂದ ಮಾಡಿದ ಆಹಾರಗಳನ್ನು ತಿನ್ನುತ್ತೇನೆ ಎಂದು ಹೇಳುವವನು ಮೊಟ್ಟೆ ಸಸ್ಯಹಾರಿ ಎಂದು ಹೇಳುವವನಿಗಿಂತ ಉತ್ತಮನು. ಏಕೆಂದರೆ ಅವನು ನೇರವಾಗಿ ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಿದ್ದಾನೆ. ಆದರೆ ಮೊಟ್ಟೆ ಸಸ್ಯಹಾರಿ ಎಂದು ಹೇಳುವವನು ಬುದ್ಧಿವಂತನೇ ಅಲ್ಲ. ಮೊಟ್ಟೆಯನ್ನು ಹಾಗೆಯೇ ಬಿಟ್ಟರೆ ಒಂದು ಮರಿ ಅಥವಾ ಜೀವಿ ಆಚೆ ಬರುತ್ತದೆ. ಹೀಗಿರಬೇಕಾದರೆ ಏಕೆ ಮತ್ತೆ ಹೇಗೆ ಮೊಟ್ಟೆ ಸಸ್ಯಹಾರಿ ಆಗುತ್ತದೆ? ಒಂದು ಆತ್ಮವು ಆಗಲೇ ಮೊಟ್ಟೆಯಲ್ಲಿರುತ್ತದೆ, ಆದ್ದರಿಂದಲೇ ಮೊಟ್ಟೆಯೊಳಗೆ ಮಾರ್ಪಾಡುಗಳಾಗುತ್ತವೆ, ದೇಹವು ಬೆಳೆಯುತ್ತದೆ. ಇಲ್ಲದಿದ್ದರೆ ಬೆಳೆಯಲು ಹೇಗೆ ಸಾಧ್ಯ? ಈಗ ಒಂದು ಆತ್ಮವಿಲ್ಲದಿದ್ದರೆ ದೇಹಕ್ಕೆ ಬೆಳವಣಿಗೆಗಳು ಇರುವುದಿಲ್ಲ, ಮಾರ್ಪಾಡುಗಳು ಇರುವುದಿಲ್ಲ. ಆತ್ಮವಿದ್ದರೇನೆ ದೇಹವು ಮಾರ್ಪಾಡನ್ನು ಹೊಂದುತ್ತದೆ. ಆತ್ಮವಿಲ್ಲದಿದ್ದರೆ ಏನೂ ಆಗುವುದಿಲ್ಲ, ಬೇಕಾದರೆ ನಶಿಸುತ್ತದೆ ಅಷ್ಟೇ, ಆದರೆ ಖಂಡಿತವಾಗಿಯೂ ಬೆಳೆಯುವುದಿಲ್ಲ. ಇದು ಸತ್ಯ. ಆದ್ದರಿಂದ ಮೊಟ್ಟೆಯು ಕೂಡ ಮಾಂಸಾಹಾರ ವರ್ಗಕ್ಕೆ ಸೇರಿದ ಪದಾರ್ಥವೇ ಆಗುತ್ತದೆ. ಆದ್ದರಿಂದಲೇ ಶ್ರೀಲ ಪ್ರಭುಪಾದರು 4 ನಿಯಮಗಳನ್ನು ಹೇಳಬೇಕಾದರೆ ಮಾಂಸ ಪದಾರ್ಥಗಳನ್ನು ತಿನ್ನಬಾರದೆಂದು ಹೇಳುತ್ತಾರೆ. ಆಗ ಮೊಟ್ಟೆಯನ್ನು ಕೂಡ ಮಾಂಸ ಪದಾರ್ಥಗಳಲ್ಲಿ ಸೇರಿಸುತ್ತಾರೆ, ನಿಷೇಧಿಸುತ್ತಾರೆ. ಈ ಜೀವರಾಶಿಗಳನ್ನು ಕೊಂದು ತಿನ್ನುವ ಸಂಪೂರ್ಣ ಚಕ್ರದಲ್ಲಿ ಒಟ್ಟು 6 ಮಂದಿಗೆ ಸರಿಯಾದ ಶಿಕ್ಷೆಯನ್ನು, ದಂಡನೆಯನ್ನು ನೀಡಲ್ಪಡುತ್ತದೆ. ಅದು ಯಾರು ಯಾರಿಗೆಂದರೆ ಸಾಯಿಸುವವನಿಗೆ, ಸಾಗಣೆ ಮಾಡುವವನಿಗೆ ಅಂದರೆ ಟ್ರಾನ್ಸ್ಪೋರ್ಟ್ ಮಾಡುವವನಿಗೆ, ಮಾರುವವನಿಗೆ, ಅಡಿಗೆ ಮಾಡುವವನಿಗೆ, ಬಡಿಸುವವನಿಗೆ ಹಾಗೂ ತಿನ್ನುವವನಿಗೆ. ಈ 6 ಮಂದಿಗೂ ಸರಿಯಾದ ಶಿಕ್ಷೆಗಳು ಉಂಟು. ಬರೀ ಸಾಯಿಸುವವನಿಗೆ ಮಾತ್ರವಲ್ಲ, ಈ ಎಲ್ಲ 6 ಮಂದಿಗೂ ಎಲ್ಲರಿಗೂ ದಂಡನೆ ಉಂಟು. ಇನ್ನೂ ಕೆಲವರು ಹೇಳುತ್ತಾರೆ, ಸಸಿ ಗಿಡಗಳಿಗೆ, ಹಣ್ಣುಗಳಿಗೆ, ತರಕಾರಿಗಳಿಗೆ ಜೀವವಿರುವುದಿಲ್ಲವೇ, ಅವುಗಳನ್ನು ಮಾತ್ರ ಸಾಯಿಸಬಹುದೇ? ಈ ರೀತಿಯಲ್ಲಿ ಪ್ರಶ್ನಿಸುತ್ತಾರೆ ಮಾಂಸವನ್ನು ತಿನ್ನುವ ಜನರು. ಇದನ್ನು 3-4 ರೀತಿಗಳಲ್ಲಿ ವಿವರಿಸಬಹುದು. ಮೊದಲನೆಯದಾಗಿ, ಒಂದು ಜೀವಿಯು ಬದುಕಬೇಕೆಂದರೆ ಮತ್ತೊಂದು ಜೀವಿಯ ಮೇಲೆ ಅವಲಂಬಿತವಾಗಿದೆ, ಡಿಪೆಂಡ್ ಆಗಿದೆ. ಇದನ್ನು ಶಾಸ್ತ್ರಗಳಲ್ಲಿ ದೃಢಪಡಿಸಿದೆ. ಅಹಸ್ತಾನಿ ಸಹಸ್ತಾನಂ ಅಪದಾನಿ ಚತುಷ್ಪಾದಂ ಫಲ್ಗೂನಿ ತತ್ರ ಮಹತಾಂ ಜೀವೋ ಜೀವಸ್ಯ ಜೀವನಂ. ಜೀವೋ ಜೀವಸ್ಯ ಜೀವನಂ. ಒಂದು ಜೀವಿಯು ಮತ್ತೊಂದು ಜೀವಿಯ ಮೇಲೆ ಜೀವಿಸುತ್ತದೆ. ಇದು ಸೃಷ್ಟಿಯ ನಿಯಮ. ಆದ್ದರಿಂದ ಮನುಷ್ಯನು ಶಾಸ್ತ್ರಗಳ ಪ್ರಕಾರ ತರಕಾರಿಗಳನ್ನು, ಗಿಡ ಸಸಿಗಳನ್ನು, ಧಾನ್ಯಗಳನ್ನು, ಹಾಲನ್ನು, ಹಣ್ಣುಗಳನ್ನೆಲ್ಲ ತಿನ್ನಬಹುದು, ತಪ್ಪೇ ಇಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣನು ಕೂಡ ಈ ಸಸ್ಯಾಹಾರ ವರ್ಗದಲ್ಲೇ ನೈವೇದ್ಯವನ್ನು ಮಾಡಲು ಹೇಳುತ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತ್ಯುಪಹೃತಂ ಅಶ್ನಾಮಿ ಪ್ರಯತಾತ್ಮನಃ. ಯಾರಾದರೂ ನನಗೆ ಪ್ರೀತಿ ಮತ್ತು ಭಕ್ತಿಯಿಂದ ಒಂದು ಎಲೆ, ಒಂದು ಹೂವು, ಒಂದು ಹಣ್ಣು ಅಥವಾ ಒಂದಿಷ್ಟು ನೀರನ್ನು ಅರ್ಪಿಸಿದರೆ ನಾನು ಅದನ್ನು ಸ್ವೀಕರಿಸುತ್ತೇನೆ. ಈ ರೀತಿಯಲ್ಲಿ ಕೃಷ್ಣನು ಸಸ್ಯಾಹಾರ ವರ್ಗದಲ್ಲಿ ಆಹಾರವನ್ನು ಕೇಳುತ್ತಾನೆ. ಆದ್ದರಿಂದಲೇ ಶ್ರೀಲ ಪ್ರಭುಪಾದರು ಹೇಳುತ್ತಾರೆ, ಒಂದು ವೇಳೆ ಕೃಷ್ಣನು ಮಾಂಸಾಹಾರವನ್ನು ಬಯಸಿದ್ದರೆ ಅವನಿಗಾಗಿ ಅವನ ಭಕ್ತರು ಅದನ್ನು ಕೊಡಲು ಕೂಡ ಸಿದ್ಧರಾಗಿರುತ್ತಾರೆ. ಏಕೆಂದರೆ ಕೃಷ್ಣ ಭಕ್ತರ ಒಂದೇ ಒಂದು ಕೆಲಸ ಕೃಷ್ಣನನ್ನು ತೃಪ್ತಿಪಡಿಸುವುದು, ಭಗವಂತನ ಆಜ್ಞೆಯನ್ನು ಪಾಲಿಸುವುದು. ಕೃಷ್ಣನು ಏನೇ ಕೇಳಲಿ ಭಕ್ತನಿಗೆ ಚೆನ್ನಾಗಿ ಗೊತ್ತು. ಎಲ್ಲವೂ ದಿವ್ಯವಾದವು, ಆಧ್ಯಾತ್ಮಿಕ ನೆಲೆಯಲ್ಲೇ ಇರುತ್ತವೆ. ಕೃಷ್ಣನಿಗೆ ಸಂಬಂಧಪಟ್ಟಿದ್ದೆಲ್ಲ ಆಧ್ಯಾತ್ಮಿಕವಾಗಿಯೇ ಇರುತ್ತವೆ. ಮತ್ತೆ ಎರಡನೆಯದಾಗಿ, ಗಿಡಗಳನ್ನು ಸಸ್ಯಗಳನ್ನು ಸಾಯಿಸುವುದು ಸರಿಯೇ ಎನ್ನುವ ಪ್ರಶ್ನೆಗೆ ಈ ರೀತಿಯಲ್ಲಿ ಕೂಡ ವಿವರಿಸಬಹುದು. ವಾಸ್ತವವಾಗಿ ನಾಲಿಗೆ ತೃಪ್ತಿಗೆ ನಾವು ತಿನ್ನಬಾರದು, ಕೃಷ್ಣನಿಗಾಗಿ ತಿನ್ನಬೇಕು. ಹೇಗೆ ಮಾಲೀಕನು ಹಣವನ್ನು ಕೊಟ್ಟಾಗ ಸೇವಕನು ಚೆನ್ನಾಗಿ ತಿಂದು ಮತ್ತೆ ಮರುದಿನವೂ ಬಂದು ತನ್ನ ಶಕ್ತಿಯನ್ನು ಎನರ್ಜಿಯನ್ನು ಮಾಲೀಕನಿಗಾಗಿ ಉಪಯೋಗಿಸುತ್ತಾನೋ, ಅದೇ ರೀತಿಯಲ್ಲಿ ಮನುಷ್ಯನು ಭಗವಂತನು ನೀಡಿದ ಆಹಾರಗಳಿಂದ ಪ್ರಸಾದದಿಂದ ಶಕ್ತಿಯನ್ನು ಪಡೆದು ಅವನ ಸೇವೆಯಲ್ಲಿ ಆ ಶಕ್ತಿಯನ್ನು ಉಪಯೋಗಿಸಬೇಕು, ತೊಡಗಬೇಕು. ಆಗ ನಾವು ಪಾಪ ಪುಣ್ಯ ಕರ್ಮಗಳಿಗೆ ಅಂಟಿಕೊಳ್ಳದೆ ಆಧ್ಯಾತ್ಮಿಕ ನೆಲೆಯಲ್ಲಿ ಇರುತ್ತೇವೆ. ಬರೀ ಕೃಷ್ಣ ಪ್ರಸಾದವನ್ನೇ ನಾವು ತಿನ್ನಬೇಕು. ಈಗ ಕೃಷ್ಣ ಪ್ರಸಾದ ಹೇಗೆ ಆಗುತ್ತದೆ? ಕೃಷ್ಣನಿಗೆ ನೈವೇದ್ಯ ಮಾಡಿದರೆ ಆಹಾರವು ಕೃಷ್ಣ ಪ್ರಸಾದವಾಗುತ್ತದೆ. ಈಗ ಕೃಷ್ಣನಿಗೆ ಏನು ನೈವೇದ್ಯ ಮಾಡಬೇಕು? ಕೃಷ್ಣನು ಏನು ಕೇಳಿದ್ದಾನೋ ಅದನ್ನು ನೈವೇದ್ಯ ಮಾಡಬೇಕು. ಈಗ ಕೃಷ್ಣನು ಏನು ಕೇಳಿದ್ದಾನೆ? ಸಸ್ಯಾಹಾರ ವರ್ಗದಲ್ಲಿ ಕೇಳಿದ್ದಾನೆ. ನೋಡಿ, ಇಷ್ಟೇ ಇದಕ್ಕೆ ಸುಲಭವಾದ ಸರಳವಾದ ಉತ್ತರ. ಕೃಷ್ಣನು ಸಸ್ಯಾಹಾರ ವರ್ಗದಲ್ಲಿ ಆಹಾರವನ್ನು ಕೇಳಿದ ಕಾರಣದಿಂದ ಮನುಷ್ಯನು ಸಸ್ಯಾಹಾರ ಪದಾರ್ಥಗಳನ್ನೇ ಕೃಷ್ಣನಿಗೆ ಅರ್ಪಿಸಿ ನೈವೇದ್ಯ ಮಾಡಿ ಅವನ ಸೇವೆಗಾಗಿ ಪ್ರಸಾದವನ್ನು ಸ್ವೀಕರಿಸಬೇಕು, ತಿನ್ನಬೇಕು, ಶಕ್ತಿಯನ್ನು ಪಡೆಯಬೇಕು. ಈಗ ಮೂರನೆಯ ವಿವರಣೆ. ಕ್ರಿಮಿ ಕೀಟ ಜಂತುಗಳಿಗೆ ಇರುವಷ್ಟು ಪ್ರಜ್ಞೆ ಗಿಡಗಳಿಗೆ ಇರುವುದಿಲ್ಲ. ಗಿಡ ಮರಗಳಿಗೆ ಪ್ರಜ್ಞೆಯು ತುಂಬಾ ತುಂಬಾ ಕಡಿಮೆಯ ಮಟ್ಟದಲ್ಲಿ ಇರುತ್ತದೆ. ಇನ್ನೂ ಸುಲಭವಾಗಿ ಹೇಳಬೇಕೆಂದರೆ, ಒಂದು ಕೋಳಿಯನ್ನು ಕಡಿದಾಗ ಅಥವಾ ಒಂದು ಮೇಕೆಯನ್ನು ಸಾಯಿಸಿದಾಗ ಎಷ್ಟು ನರಳುತ್ತವೆ ಎಂದು ನಮಗೆ ಚೆನ್ನಾಗಿ ಗೊತ್ತು. ಆದರೆ ಒಂದು ಗಿಡವನ್ನು ಕಿತ್ತಬೇಕಾದರೆ ಅವುಗಳು ಅಂತಹ ನೋವನ್ನು ತೋರಿಸುವುದಿಲ್ಲ, ಒದ್ದಾಡುವುದಿಲ್ಲ. ಏಕೆಂದರೆ ಸಸಿ ಗಿಡಗಳಲ್ಲಿ ಮರಗಳಲ್ಲಿ ಪ್ರಜ್ಞೆಯು ತುಂಬಾ ಕಡಿಮೆ ಮಟ್ಟದಲ್ಲಿ ಇರುತ್ತದೆ. ಇದು ಒಂದು ವಾಸ್ತವತೆ. ಆದ್ದರಿಂದಲೇ ಕಾಮಜೀವನವು ಸಸ್ಯಗಳಲ್ಲಿ ಗಿಡ ಮರಗಳಲ್ಲಿ ಇಲ್ಲ ಎಂದು ಶ್ರೀಲ ಪ್ರಭುಪಾದರು ಹೇಳುತ್ತಾರೆ. ಮನುಷ್ಯನ ಒಂದು ರಚನೆ ಅಂದರೆ ಸ್ಟ್ರಕ್ಚರ್, ಹಲ್ಲುಗಳು, ನಾಲಿಗೆ, ಸ್ವಭಾವ ಇವುಗಳನ್ನೆಲ್ಲ ನೋಡಿದರೇನೆ ಮನುಷ್ಯನು ಮಾಂಸಾಹಾರಿ ಜೀವಿಯ ಅಥವಾ ಸಸ್ಯಾಹಾರಿ ಜೀವಿಯ ಎಂದು ಸುಲಭವಾಗಿ ಹೇಳಬಹುದು. ಈಗ ಹುಲಿಯನ್ನು ನೋಡಿ, ಹುಲಿ, ಸಿಂಹ, ಚಿರತೆ ಇವುಗಳನ್ನೆಲ್ಲ ನೋಡಿ, ಅದರ ಒಂದು ರಚನೆ ಸ್ಟ್ರಕ್ಚರ್ ಮಾಂಸಾಹಾರದ ಜಂತುವಿಗೆ ಹೇಗೆ ಇರಬೇಕು ಹಾಗೆಯೇ ರಚಿತವಾಗಿದೆ. ಆದ್ದರಿಂದಲೇ ಶ್ರೀ ಪ್ರಭುಪಾದರು ಹೇಳುತ್ತಾರೆ, ನಾವು ಒಂದು ಜಿಂಕೆಯನ್ನು ಕೊಂದು ತಿಂದರೆ ನಮಗೆ ಪಾಪವಂಟುತ್ತದೆ, ಆದರೆ ಒಂದು ಹುಲಿ ಜಿಂಕೆಯನ್ನು ಕೊಂದು ತಿಂದರೆ ಅದಕ್ಕೆ ಯಾವ ಪಾಪವೂ ಅಂಟುವುದಿಲ್ಲ. ಇದು ಸತ್ಯ. ಹೀಗಾಗಿ ನಾವು ಯಾವುದೇ ರೀತಿಯಲ್ಲೂ ಸರಿಯಾಗಿ ಯೋಚಿಸಿದರೆ ಮನುಷ್ಯನು ಮಾಂಸಾಹಾರಿಯಲ್ಲ, ಸಸ್ಯಹಾರಿ ಎಂದು ಸುಲಭವಾಗಿ ನಿರ್ಧರಿಸಬಹುದು. ನಾರದ ಮುನಿಗಳು ಮೃಗಾರಿಗೆ ಅವನು ಮಾಡುತ್ತಿದ್ದ ಕಾರ್ಯವು ಪಾಪವೆಂದು ವಿವರಿಸಿ ಉಪದೇಶಗಳನ್ನು ನೀಡುತ್ತಾರೆ. ನಾರದ ಮುನಿಗಳು ಹೇಳುತ್ತಾರೆ, ನೋಡು, ನೀನು ಜೀವಿಗಳನ್ನು ಸಂಪೂರ್ಣವಾಗಿ ಸಾಯಿಸಿದಾಗ ಸಿಗುವ ಪಾಪವು ಜೀವಿಗಳನ್ನು ಅರ್ಧ ಸಾಯಿಸಿದಾಗ ಸಿಗುವ ಪಾಪಕ್ಕಿಂತ ಕಡಿಮೆಯಾಗಿರುತ್ತದೆ. ಆಗ ಮೃಗಾರಿ ಹೇಳುತ್ತಾನೆ, ನನ್ನ ಬಾಲ್ಯದಿಂದ ನಾನು ಹೀಗೇನೆ ಮಾಡುತ್ತಿದ್ದೇನೆ ಸ್ವಾಮಿಗಳೇ, ಈ ರೀತಿಯಲ್ಲೇ ನನ್ನ ತಂದೆ ನನಗೆ ಹೇಳಿಕೊಟ್ಟಿದ್ದಾರೆ. ಆಗ ನಾರದ ಮುನಿಗಳು ಮೃಗಾರಿಗೆ ಬುದ್ಧಿ ಮಾತುಗಳನ್ನು ಹೇಳಿ ಅವನ ವೃತ್ತಿಯನ್ನು ನಿಲ್ಲಿಸಲು ಹೇಳುತ್ತಾರೆ. ಬೇಟೆ ಮಾಡುವ ಕೆಲಸವನ್ನು ಸತತವಾಗಿ ನಿಲ್ಲಿಸಲು ಬುದ್ಧಿ ಹೇಳುತ್ತಾರೆ. ನಾರದ ಮುನಿಗಳ ಉಪದೇಶಗಳನ್ನು ಕೇಳಿ ಸ್ವಲ್ಪ ನಂಬುತ್ತಾನೆ ಮೃಗಾರಿ. ಮೃಗಾರಿ ಕೇಳುತ್ತಾನೆ, ಸ್ವಾಮಿಗಳೇ, ನಾನು ನನ್ನ ಈ ವೃತ್ತಿಯನ್ನು ಬಿಟ್ಟರೆ ನಾನು ಹೇಗೆ ಬದುಕುವುದು? ಆಗ ನಾರದ ಮುನಿಗಳು ಹೇಳುತ್ತಾರೆ, ನೋಡಪ್ಪ, ನೀನು ಹಾಗೂ ನಿನ್ನ ಹೆಂಡತಿ ನನ್ನೊಡನೆ ಬನ್ನಿ, ನಾನು ನಿಮ್ಮ ಬಾಳಿಗೆ ಜೀವನಕ್ಕೆ ವ್ಯವಸ್ಥೆ ಮಾಡುತ್ತೇನೆ. ಈ ಪಾಪದ ಕೆಲಸವನ್ನು ನೀನು ಮೊದಲು ಬಿಡು. ಆಗ ನಾರದ ಮುನಿಗಳು ಅವರನ್ನು ಪ್ರಯಾಗದ ಗಂಗಾ ನದಿಯ ಬಳಿ ಕೂರಿಸಿ ಒಂದು ತುಳಸಿ ಗಿಡವನ್ನು ಕೊಡುತ್ತಾರೆ. ನಂತರ ಸುಮ್ಮನೆ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿ ಎಂದು ನಾರದ ಮುನಿಗಳು ಆ ದಂಪತಿಯಂದರಿಗೆ ಹೇಳುತ್ತಾರೆ. ಆಗ ಮೃಗಾರಿಯು ಹಾಗೂ ತನ್ನ ಹೆಂಡತಿಯು ಸಂಪೂರ್ಣ ವಿಶ್ವಾಸದಿಂದ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳಲು ಪ್ರಾರಂಭಿಸುತ್ತಾರೆ. ಈಗ ಇದನ್ನು ಕಂಡ ಜನರು, ಒಬ್ಬ ಬೇಟೆಗಾರನು ಭಕ್ತನಾಗಿ ಮಾರ್ಪಟ್ಟ ವಿಷಯವನ್ನು ಕೇಳಿದ ಜನರು ಓಡೋಡಿ ಗುಂಪು ಗುಂಪಾಗಿ ನೋಡಲು ಬರುತ್ತಾರೆ. ಒಬ್ಬ ಬೇಟೆಗಾರನು ಮೃಗಾರಿಯು ವೈಷ್ಣವನಾದನಲ್ಲಪ್ಪ ಎಂದು ಆಶ್ಚರ್ಯಚಕಿತರಾಗಿ ಕುತೂಹಲದಿಂದ ನೋಡಲು ಬರುತ್ತಾರೆ. ಒಂದು ಸಾಧು ಅಥವಾ ದೇವರನ್ನು ನೋಡಲು ಹೋದಾಗ ಅಕ್ಕಿಯನ್ನು ಹಾಗೂ ಇತರ ತಿಂಡಿ ತಿನಿಸುಗಳನ್ನು ಕೊಡುವ ಒಂದು ಪದ್ಧತಿ ಉಂಟು, ಮರ್ಯಾದೆ ವಿಧಾನ ಉಂಟು. ಆದ್ದರಿಂದ ಜನರು ಈ ಮೃಗಾರಿಯನ್ನು ನೋಡಲು ಹೋದಾಗ ಈ ರೀತಿಯಲ್ಲಿ ಎಲ್ಲ ತಿಂಡಿ ತಿನಿಸುಗಳನ್ನು ತೆಗೆದುಕೊಂಡು ಹೋಗಿ ಕೊಡುತ್ತಿದ್ದರು. ಆಗ ನಾರದ ಮುನಿಗಳೇ ಮೃಗಾರಿಗೆ ಎಲ್ಲವನ್ನು ಕಳುಹಿಸುತ್ತಿದ್ದಾರೆ ಎಂದು ತಿಳಿಯುತ್ತಾನೆ ಮೃಗಾರಿ. ಆಗ ಅವನಲ್ಲಿ ಇನ್ನೂ ನಂಬಿಕೆ ಜಾಸ್ತಿಯಾಗುತ್ತದೆ. ಹರೇ ಕೃಷ್ಣ ಮಹಾಮಂತ್ರವನ್ನು ಇನ್ನೂ ತುಂಬಾ ಭರವಸೆಯಿಂದ ಜಪಿಸುತ್ತಾನೆ. ಈ ರೀತಿಯಲ್ಲಿ ಅವನು ಜಪಿಸುತ್ತಾ ಜಪಿಸುತ್ತಾ ಪರಿಶುದ್ಧ ಭಕ್ತನಾಗಿ ಬಿಡುತ್ತಾನೆ. ಏಕೆಂದರೆ ಅವನು ಗುರುಗಳ ಒಂದು ಆಜ್ಞೆಯನ್ನು ಯಾವ ಅಪರಾಧಗಳನ್ನು ಮಾಡದೆ ಶಿಸ್ತಿನಿಂದ ಪಾಲಿಸುತ್ತಿದ್ದನು. ಆದ್ದರಿಂದ ಪರಿಶುದ್ಧ ಭಕ್ತನಾದನು. ಒಂದು ದಿನ ನಾರದ ಮುನಿಗಳು ತನ್ನ ಸ್ನೇಹಿತನಾದ ಪರ್ವತ ಮುನಿಗಳೊಡನೆ ಹೇಳುತ್ತಾರೆ, ಪರ್ವತ ಮುನಿ, ನನಗೆ ಹೊಸ ಶಿಷ್ಯನೊಬ್ಬ ಸಿಕ್ಕಿದ್ದಾನಪ್ಪ, ಅವನನ್ನು ನೋಡಲು ನಾವು ಹೋಗೋಣ, ನನ್ನೊಡನೆ ಬಾ ಎಂದು ಕರೆಯುತ್ತಾರೆ ಪರ್ವತ ಮುನಿಗಳನ್ನು. ಆಗ ಪರ್ವತ ಮುನಿಗಳು ಒಪ್ಪುತ್ತಾರೆ. ಈಗ ಇಬ್ಬರು ಮೃಗಾರಿಯ ಬಳಿ ಹೋಗುತ್ತಾರೆ. ಮೃಗಾರಿಗೆ ಇವರನ್ನು ನೋಡಿದ ಕೂಡಲೇ ತುಂಬಾ ಸಂತೋಷವಾಗುತ್ತದೆ. ತನ್ನ ಗುರುಗಳನ್ನು ನೋಡಿದ ಕೂಡಲೇ, ಬಾಳನ್ನೇ ಮಾರ್ಪಡಿಸಿದ ಗುರುಗಳನ್ನು ಕಂಡ ಕೂಡಲೇ ಓಡಿ ಹೋಗುತ್ತಾನೆ ಅವರ ಬಳಿ. ಆದರೆ ನಾರದ ಮುನಿಗಳ ಬಳಿ ಓಡುತ್ತಾ ಇರಬೇಕಾದರೆ ಅಲ್ಲಿ ಇಲ್ಲಿ ಹೆಜ್ಜೆಗಳನ್ನು ಮಾರ್ಪಡಿಸಿ ಇಡುತ್ತಾ ವಿಚಿತ್ರವಾಗಿ ಎಗುರುತ್ತಾ ಸಮೀಪವನ್ನು ಸೇರುತ್ತಾನೆ. ಕೊನೆಯದಾಗಿ ನಮಸ್ಕರಿಸುತ್ತಾನೆ ಮುನಿಗಳಿಗೆ. ಆಗ ಪರ್ವತ ಮುನಿಗಳು ಕೇಳುತ್ತಾರೆ, ನಿನಗೆ ನಮ್ಮನ್ನು ನೋಡಿದ ಕೂಡಲೇ ಆನಂದವಾಯಿತು ಸರಿ, ಆದರೆ ಏಕೆ ನೀನು ಅಲ್ಲಿ ಇಲ್ಲಿ ಎಗುರುತ್ತಾ ಬಂದೆ ನಮ್ಮ ಬಳಿಗೆ? ಆಗ ಮೃಗಾರಿಯು ಹೇಳುತ್ತಾನೆ, ಸ್ವಾಮಿಗಳೇ, ನನ್ನ ದಾರಿಯಲ್ಲಿ ನೆಲದ ಮೇಲೆ ಎಷ್ಟೊಂದು ಇರುವೆಗಳು ಇದ್ದವು, ಅವುಗಳಿಗೆ ಯಾವ ಅಪಾಯವೂ ಆಗಬಾರದೆಂದು ನಾನು ಅವುಗಳನ್ನು ದಾಟಿ ಎಗರುತ್ತಾ ನಿಮ್ಮ ಬಳಿಗೆ ಬಂದೆನು. ಆಗ ಪರ್ವತ ಮುನಿಗಳಿಗೆ ತುಂಬಾ ಆಶ್ಚರ್ಯವಾಗುತ್ತದೆ. ಕ್ರೂರವಾಗಿ ಬೇಟೆಯಾಡುತ್ತಿದ್ದ ಒಬ್ಬನು, ಅನೇಕ ಪ್ರಾಣಿಗಳನ್ನು ಕೊಂದ ಒಬ್ಬನು ಈಗ ವೈಷ್ಣವನಾದ ಕೂಡಲೇ ಒಂದು ಇರುವೆಯನ್ನು ಕೂಡ ಸಾಯಿಸಲು ಯೋಚಿಸುತ್ತಿದ್ದಾನೆ. ಈ ರೀತಿಯಲ್ಲಿ ಆಶ್ಚರ್ಯಚಕಿತರಾಗುತ್ತಾರೆ ಪರ್ವತ ಮುನಿಗಳು. ಈ ರೀತಿಯಲ್ಲಿ ಭಗವಂತನ ಭಕ್ತರಾದರೆ ಸಾಕು, ಎಲ್ಲಾ ಒಳ್ಳೆಯ ಗುಣಗಳು ತಾನಾಗಿಯೇ ಪ್ರಕಟವಾಗುತ್ತವೆ. ಇದು ಭಕ್ತಿ ಸೇವೆಯಲ್ಲಿನ ಸೌಂದರ್ಯ. ಪ್ರತ್ಯೇಕವಾಗಿ ಏನನ್ನು ಪ್ರಯತ್ನ ಮಾಡುವ ಅವಶ್ಯಕತೆಯೇ ಇಲ್ಲ. ವಾಸ್ತವವಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುತ್ತಲೇ ಇದ್ದರೆ ಸಾಕು, ಎಲ್ಲಾ ಒಳ್ಳೆಯ ಗುಣಗಳು ತಾನಾಗಿಯೇ ಬರುತ್ತವೆ. ಆದ್ದರಿಂದ ನಾವು ಕೂಡ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುತ್ತಲೇ ಇರಬೇಕು. ಜೀವರಾಶಿಗಳನ್ನು ಕೊಂದು ಮಾಂಸವನ್ನು ತಿನ್ನುವ ಕೆಲಸವನ್ನು ಬಿಡಬೇಕು. ಸಾಧ್ಯವಾಗದಿದ್ದರೆ ಮೃಗಾರಿಯ ಹಾಗೆ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ ಹರೇ ರಾಮ 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 ಹರೇ ಹರೇ ಎಂದು ಜಪಿಸಲು ಪ್ರಯತ್ನಿಸುತ್ತಾ ಇರಬೇಕು. ಆಗ ಎಲ್ಲವೂ ಸುಲಭವಾಗಿ ಸಾಧ್ಯವಾಗುತ್ತವೆ. ಹರೇ ಕೃಷ್ಣ.